ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅದೇನಾಗಿದೆ, ಯಾವತ್ತು ಆದ ಪ್ರವಚನ ಅವತ್ತು ವಾಟ್ಸಪ್ಪಲ್ಲಿ ಹಾಕ್ತಾ ಇದ್ದೆ. ಅದರಿಂದ ಏನಾಯಿತು, ಬಹಳ ಜನಕ್ಕೆ ಇದು ಮನೆಯಲ್ಲಿ ಸಿಗುವಾಗ ಅಲ್ಲಿಗೆ ಯಾಕೆ ಹೋಗಬೇಕು ಎಂಬ ಪ್ರವೃತ್ತಿ ತುಂಬ ಬಂದ್ಬಿಡ್ತು. ಅದನ್ನು ನಿಲ್ಲಿಸಲಿಕ್ಕೋ ಏನೋ ಹೋಗೋ ಅಂತ ಸಿದ್ಧಂಗೆ ಕಳಿಸಿದ. ಒಂದು ವಾರ ಇದ್ದಿಲ್ಲ. ಈಗ ಹಿಂದೆ ಏನು ಪ್ರವಚನ ಇದೆ ಅದೆಲ್ಲ ಕಳಿಸ್ತಾ ಬರ್ತಾ ಇದ್ದೆ. ಶ್ರೀರಂಗ ಆಗಿದ್ದು ಮತ್ತು ಮೈಸೂರಲ್ಲಿ ಆಗಿದ್ದು ಇವತ್ತಿನವರೆಗೆ ಬಂದಿದೆ. ನಂತರ ಬೆಂಗಳೂರಲ್ಲೇ ನಂತರ ಆಗಿದ್ದೆಲ್ಲ ಆವಾಗವಾಗ ಬರ್ತಾ ಬರುತ್ತೆ. ಇವತ್ತಾಗಿದ್ದು ಇವತ್ತೇ ಬರಲ್ಲ, ನಂತರ ಬರುತ್ತೆ. ಇಲ್ಲಿ ಕೇಳಿದ್ರೇನೆ ಇವತ್ತಿಂದು ಇವತ್ತು ಸಿಗುತ್ತೆ. ಇನ್ನು ಹರಿಕಥಾಮೃತ ಸಾರ ಅಂತ ಆಗ್ತಾ ಇದೆ ಇಲ್ಲಿ ನಮ್ಮ ಗಿರಿನಗರದಲ್ಲಿ. ಅದೂ ಅಷ್ಟೇನೆ, ತುಂಬ ಲೇಟಾಗಿ ಬರುತ್ತೆ. ಆದ ಕಾರಣ ಯಾರ್ಯಾರು ಇದು ಬೇಗ ಇವತ್ತೇ ಸಿಗಬೇಕು ಅಂದುಕೊಂಡ್ರೆ ಇಲ್ಲಿಗೆ ಎಲ್ಲೆಲ್ಲಿ ಪ್ರವಚನ ಆಗುತ್ತೋ ಅಲ್ಲಿಗೆ ಬಂದು ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಸಿಗುತ್ತೆ. ಇಲ್ಲ ಕೊನೆಗೆ ಯಾವಾಗೋ ಆ ಸೀರಿಯಲ್ ಆಡಿದ ಪ್ರಕಾರ ಬರ್ತಾ 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 ಸಿಗುತ್ತಷ್ಟೆ. ಯಾಕಂದ್ರೆ ಆ ಪ್ರವೃತ್ತಿ ಬರಬಾರದು. ಅದು ಮಾಡಿದ್ದು ಯಾಕೆ ವಾಟ್ಸಪ್ ಅಂತ, ಯಾರಿಗೆ ಪೂರ್ಣ ಕೈಲಾಗಲ್ಲವೋ ಅಥವಾ ಊರಿಗೆ ಹೋದರೆ ತೊಂದರೆ ಆಗಿರುತ್ತೋ ಅಂಥವರಿಗೆ, ಅಥವಾ ಮತ್ತು ಮೆಲಕು ಹಾಕ್ಲಿಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದರೆ ಅದು ಪ್ರವಚನದ ಸ್ಥಳಕ್ಕೆ ಬರಲಿಕ್ಕೇನೆ ಒಂದು ಸೋಮಾರಿತನಕ್ಕೆ ಕಾರಣ ಆಗ್ಬ. ಬಹಳ ಜನ ಇಲ್ಲ ನಮಗೆ ಬರುತ್ತ ಮತ್ತಾ ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂತ ಇದು ಬರ್ತಾ ಇದೆ. ಅದರಿಂದ ಏನಾಗುತ್ತೆ, ಎರಡು ರೀತಿಯಾದ ನಷ್ಟ. ಒಂದು, ಮುಖತಃ ಕೇಳಿದಾಗ ಬರುವ ಸ್ಪಷ್ಟತೆ ವಾಟ್ಸಪ್ಪಲ್ಲಿ ಕೇಳಿದರೆ ಬರಲ್ಲ. ಅದು ಯಾರಿಗೇನ ಬೇರೆ ಗತಿ ಇಲ್ಲ ಅಂದಾಗ ಅದೊಂದು ಚೂರು ಒಂದು ಮಾಧ್ಯಮ ಆಗಿ ಅನುಕೂಲ ಆಗುತ್ತೆ. ಬೇರೆ ಊರು, ಇದೇ ಊರು ಮತ್ತು ಮೆಲಕು ಹಾಕಬೇಕಂದ್ರೆ ಅಂಥವ್ರಿಗೆ ಅನುಕೂಲ ಆಗುತ್ತೆ. ಅದರಿಂದ ಯಾರ್ಯಾರು ನಿಮಗೆ ಗೊತ್ತಿದ್ದವರು ಇದ್ದಾರೋ ಅವರೆಲ್ಲರಿಗೂ ಈ ವಿಷಯ ತಿಳಿಸಿ, ಶುರುವಾಗಿದೆ ಎಂಬ ವಿಷಯ ತಿಳಿಸಿ, ಇದು ಇವತ್ತಿಂದ ಇವತ್ತೇ ಸಿಗಲ್ಲ ಅಂಬುದು ಕೂಡ ತಿಳಿಸಿದ್ರಿ. ಒಂದು ವೇಳೆ ಮಿಸ್ ಆದರೂ ಆಗುತ್ತೆ ಅವರಿಗೆ, ಇಲ್ಲಿ ಬಂದವರಿಗೆ ಮಾತ್ರ ಸಿಗುತ್ತೆ. ಯಾಕಂದ್ರೆ ನಾನು ಹಾಕುವಾಗ ಕೆಲವೊಮ್ಮೆ ರೆಕಾರ್ಡ್ ಆಗುತ್ತೆ, ರೆಕಾರ್ಡ್ ಆಗಿದ್ರೆ ಡಿಲೀಟು ಆಗ್ಬಿಡ್ತಾ ಇರುತ್ತೆ. ಆದ ಕಾರಣ ಯಾವುದು ಸಿಕ್ಕರೆ ಅದರಿಂದ ತೃಪ್ತಿ ಪಡೋಂಗಿದ್ರೆ ಮನೆಯಲ್ಲೇ ಕೂತು ಕೇಳಬಹುದು. ಇಲ್ಲ ಚೆನ್ನಾಗಿ ಕೇಳಬೇಕು ಅಂದರೆ ಇಲ್ಲಿಗೆ ಅಲ್ಲಿಗೆ ಎಲ್ಲ ಕಡೆ ಬಂದ್ರೇನೆ ಸಿಗುತ್ತೆ ಅಂತ ತಿಳಿಸಿ. ನಮ್ಮ ಎಷ್ಟೋರಿಗೆ ಬಂದಿತ್ತಿದು, ಹಾ ಮೊದಲನೇದು ಕೆಲವೆಲ್ಲ ಕೂಡ ಆಗಿದ್ದಿಲ್ಲ. ಇಪ್ಪತ್ತಾಗಿದೆ, ಇಪ್ಪತ್ತು ಆಗಿದೆ. ಮಧ್ಯೆ ತಗೊಂಡಿದ್ದೆ, ಎಪ್ಪತ್ತೈದು ಅರ್ಧ ಆಗಿತ್ತ. ಸುಳಾದಿ ಆರಾದರೂ ಹಳಿಯಲಿ, ಆರಾದರೂ ದೂರಲಿ, ಆರಾದರೂ ಉಗುಳಲಿ, ಆರಾದರೂ ಮುನಿಯಲಿ ಅಂತ ವಿಶೇಷವಾಗಿ ಹೇಳುತ್ತಾ, ನಮಗೆ ಶ್ರೀಹರಿಯ ಪದಾರವಿಂದ ಸೇರಿದವರಿಗೆ ಏನು ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ವಾರಿಪೂರಿತವಾಗಿ ಸರಿತ ಪರಿಯುತ್ತಿರೇ, ದಾರಿ ಕಾರನು ತವಕದಿಂದ ದಾಟಿ ಊರಿಗೆ ತೀವ್ರವಾಗಿ ಹೋಗುವೆನೆಂದು ಹಾರೈಸಿ ಬಂದು ತೀರದಲ್ಲಿ ನಿಂದು ತಾರಿ ಕಾಣದೆ ಮರುಗಿ ನದಿಯ ಬೈದರೆ ಅಂಜಿ ದಾರಿ ಕೊಡುವುದೇನೋ ತತ್ಕಾಲಕ್ಕೆ. ಒಳ್ಳೆ ನದಿ ಹರಿತಾಗಿದೆ, ಉಕ್ಕಿ ಹರಿತಾಗಿದೆ, ಯಾವನೋ ದಾಟಿಕೊಂಡು ಹೋಗ್ಬೇಕು ಅಂತ ಬಂದವ ಊರಿಗೆ ತೀವ್ರವಾಗಿ ಹೋಗಬೇಕೆಂದು ಬೇಗ ಹೋಗ್ಬೇಕು ಅಂತ ಬಂದು ತೀರದಲ್ಲಿ ನಿಂತು ದಾರಿ ಕಾಣದೆ ಮರುಗಿ ಅಯ್ಯೋ ಹೇಗೆ ಹೋಗ್ಬೇಕು ಅಂತ ನದಿಯ ಬೈದರೆ, ಬುದ್ಧಿ ಇಲ್ಲ ಹೇಗೆ ಹರಿತೀಯ ಅಂತ ನದಿಯನ್ನು ಬೈದರೆ ಅಂಜಿ ದಾರಿ ಕೊಡುವುದೇನೋ ತತ್ಕಾಲಕ್ಕೆ. ಗಾರು ಗಡುವುದೆಂದು ನದಿಗಂದ ಪಾಪವು ಈರ ಪ್ರಾಪುತವಾಗಿ ಬಳಲುವನು. ಅಂದ್ರೆ ಹೇಳುತ್ತಾರೆ ಗಾರು ಬಡುವುದೆಂದು ನದಿಗಂದ ಪಾಪವು, ನದಿಯನ್ನ ಬೈದಂತ ಪಾಪ ಯಾರು ಗಾರು ಬಿಡುವುದು ಅಂದ್ರೆ ನಮ್ಮನ್ನ ತೊಂದರೆಗೆ ಈಡು ಮಾಡುತ್ತೆ. ಈರ ಪ್ರಾಕೃತವಾಗಿ ಬಳಲುವನು. ಈರ ಈರ ಅಂದ್ರೆ ನರಕ, ನರಕ ಪ್ರಾಪ್ತಿಯಾಗಿ ಬಳಲುತ್ತಾನೆ. ಈ ರೀತಿ ಇದು ಕಾಣೋ ಮಂದಮತಿಯ ನಡತಿ ಚಾರು ಬುಧರಿಗೆ ಜ್ಞಾನೇನು ಕಡಿಮೆ. ಇದು ಹೇಳೋದು ಯಾರಿಗೆ ಅಂದ್ರೆ ಜ್ಞಾನಿಗಳಾದವರು ಹೋಗ್ತಾ ಇದ್ರೆ ದುರ್ಜನರವರನ್ನ ಬೈದರೆ ಆ ನದಿಗೆ ಹೇಗೆ ತೊಂದರೆ ಇಲ್ಲವೋ ಜ್ಞಾನಿಗಳಿಗೇನು ತೊಂದರೆ ಇಲ್ಲ, ಬೈದವನಿಗೆ ನರಕ ಪ್ರಾಪ್ತಿಯಾಗುತ್ತೆ. ಆ ಜ್ಞಾನ ಏನು ಕಡಿಮೆ ಆಗುತ್ತೆ ಅವರಿಗೆ ಇವರು ಬೈದರೆ ಮಾತ್ರ. ಸಾರ ಹೃದಯರ ಪಾಲ ವಿಜಯ ವಿಠಲ ನಂದಿ ಸೇರಿ ತನ್ನೊಳು ತಾನೇ ನಲಿದಾಡಿದವ ಜ್ಞಾನಿ. ಜ್ಞಾನಿಗಳು ಅಂದ್ರೆ ಯಾರು ಹೇಳ್ತಾರೆ? ಸಾರ ಹೃದಯರ ಪಾಲ, ಯಾರ ಹೃದಯದಲ್ಲಿ ಸಾರ ತುಂಬಿರುತ್ತೋ ಅವರು ಸಾರ ಹೃದಯರು. ಸಾರ ಹೃದಯರು ಅಂದ್ರೆ ಸಾರ ಸಾರ ವಿವೇಕದಿ ಮೋಕ್ಷದ ಕೋರಿಕೆ ಪುಟ್ಟಿಸೋ, ಇಡೀ ಪ್ರಪಂಚದಲ್ಲಿ ಶ್ರೀಹರಿ ಒಂದೇ, ಶ್ರೀಹರಿ ಒಬ್ಬನೇ ಸಾರ, ನಮಗೆ ಸುಖ ಕೊಡುವಂತಹ ವ್ಯಕ್ತಿ. ಅವನು ಬಿಟ್ಟರೆ ಯಾವುದೂ ನಮಗೆ ಬೇಕಾಗಿದ್ದಲ್ಲ, ಶ್ರೀಹರಿ ಆತನ ಸೇವಕರು ನಮಗೆ ಬೇಕಾದವರು ಅಂತ ಸಾರ ಯಾರ ಹೃದಯದಲ್ಲಿರುತ್ತೋ ಅವರು ಸಾರ ಹೃದಯರು. ಸಾರ ಹೃದಯರ ಪಾಲ ವಿಜಯ ವಿಠಲನಂಗ್ರಿ. ಅಂಥ ಜ್ಞಾನಿಗಳನ್ನ ಅವರ ರಕ್ಷಣೆ ಮಾಡತಕ್ಕಂಥ ಶ್ರೀಹರಿಯ ಪಾದವನ್ನ ಸೇರಿ ತನ್ನೊಳು ತಾನೇ ನಲಿದಾಡಿದವ ಜ್ಞಾನಿ. ತನ್ನಲು ತಾನೇ ನಲಿದು ಆಡಿದವ ಜ್ಞಾನಿ. ಅರ್ಥ ಜ್ಞಾನಿಗಳಾದವರನ್ನ ಸೇರಿ ಅವರ ಹೃದಯಾಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನ ಚಿಂತನೆ ಮಾಡಿ ಅವರ ಅನುಗ್ರಹದಿಂದ ತನ್ನ ಒಳಗೆ ಇಂದ್ರಿಯಗಳ ವ್ಯಾಪಾರ, ಅಲ್ಲಿ ಭಗವಂತನ ವ್ಯಾಪಾರವನ್ನ ತಿಳಿದು ಆ ಇಂದ್ರಿಯಗಳು ಒಂದೊಂದು ಇಂದ್ರಿಯ ಚಿಂತನೆ ಮಾಡುವುದು ಇನ್ನೊಂದಕ್ಕೆ ಬರೋದು ಇನ್ನೊಂದು ಇಂದ್ರಿಯ ಚಿಂತನೆ, ಹಾಗೆ ಹಾಗೆ ಸಕಲೇಂದ್ರಿಯಗಳಲ್ಲಿ ಭಗವಂತ ಮಾಡಿ ಮಾಡಿಸುವ ವ್ಯಾಪಾರದ ಚಿಂತನೆ ನಲಿದು ನಲಿಯೋದು, ಅದನ್ನ ಆನಂದದಿಂದ ನುಡಿಯೋದೇ ಆಡೋದು. ನಲಿದು ಆಡಿದವೆ ತನ್ನಲು ತಾನೆ, ತನ್ನೊಳಗೆ ತಾನೆ ಬಿಂಬಮೂರ್ತಿ ಮಾಡಿಸುವಂತಹ ವ್ಯಾಪಾರವನ್ನ ತಿಳ್ಕೊಂಡು ನಲಿದು ಅಂದ್ರೆ ಆಯಾ ಇಂದ್ರಿಯಗದ ಭಗವದ್ ರೂಪಗಳ ಚಿಂತನೆ ಮಾಡ್ತಾ ಮಾಡ್ತಾ ಆಡಿದವ, ಅದನ್ನ ತಿಳ್ಕೊಂಡು ತನ್ನ ಯಾರ್ಯಾರು ಭಗವಂತ ಕಳಿಸ್ತಾನೆ ತನ್ನ ಹತ್ತಿರ ಅವರಿಗೆ ಆಡಿದವ, ಮಾತಿನ ಮೂಲಕ ತಿಳಿಸಿಕೊಟ್ಟವ ಜ್ಞಾನಿ. ತೊದಲ ತಿತ್ತಿಯಲ್ಲಿ ತರಲಾರದು ಉದಕ, ಚರ್ಮದ ಚೀಲದಲ್ಲಿ ನೀರು ತರಬಾರದು. ತೊಗಲ ತಿತ್ತಿಯಲ್ಲಿ ತರಲಾಗದು ಉದಕ, ಬೊಗಳಲಾಗದು ನಮ್ಮ ನಾಯಿಯ ಸಂಗಡ. ನಾಯಿ ಬೊಗಳುತ್ತೆ ಅಂತ ನಾವು ಅದರ ಜೊತೆಗೆ ಬೊಗಳಿದರೆ, ಹಾಗೆ ತಾಳಲಾಗದು ನಮ್ಮ ಹಂದಿಯ ಕೂಡ. ಹಂದಿ ನಮ್ಮ ಕೇರಿಲೇ ಇರುತ್ತೆ, ಹೇ ತುಂಬಾ ತೊಂದರೆ ಕೊಡುತ್ತೆ ಅಂತ ಅದರ ಮೇಲೆ ಹಾಗೆ ಇಟ್ಕೊಂಡ್ರೆ ನಮಗೆ ತೊಂದರೆ, ಹಾಗೆ ನಮ್ಮನ್ನ ಬೈಯುವವರ ಜೊತೆಗೆ ಎಂದು ಕೂಡ ನಾವು ಹಾಗೆ ಮಾಡಬಾರದು. ಯಾಕೆ ಅವರ ಸ್ಥಿತಿ ಅಂತಾದ್ದೆ, ಜಗಳಾಡಲಾಗದು ಊರ ಕತ್ತಿಯ ಕೂಡ. ಊರಲ್ಲಿ ಕತ್ತಿ ಇರುತ್ತೆ, ಅದರದ್ದು ಜಗಳಾಡ್ತೀವ, ತೆಗೆಯಲಾಗದು ನಮ್ಮ ಹಿತ್ತಳೊಲಿದ್ದದು ಅದ ಕಡಿತಾರೆ. ಹಿತ್ತಲಲ್ಲಿದ್ದದನ್ನ ತೆಗಿಲಿಕ್ಕಾಗುತ್ತಾ? ಅರ್ಥ ಆಗಿಲ್ಲಲ್ವಾ? ಹಿತ್ತಲಲ್ಲಿ ಯಾವ್ದಿರುತ್ತೆ? ಟಾಯ್ಲೆಟ್. ಟಾಯ್ಲೆಟ್ ಇರುತ್ತೆ ಹಿತ್ತಲಲ್ಲಿ, ಅದು ತೆಗಿಲಿಕ್ಕಾಗುತ್ತಾ? ಇಲ್ಲ, ಇರಲೇಬೇಕು, ಅದು ಹೊಲಸು ಇರಲೇಬೇಕು ಮನೆಯಲ್ಲಿ. ಮನೆ ಅಂದ್ರೆ ಮನೆಯಲ್ಲಿ ಒಂದು ಹೊಲಸಿಗೆ ಒಂದು ಭಾಗ ಕೊಟ್ಟಿರಬೇಕಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಈ ದುಷ್ಟ ಜನರಿಂದ ಏನು ಪ್ರವೃತ್ತಿ ಬರುತ್ತಲ್ಲ, ಆ ಹೊಲಸಿದ್ದೇ ಇರುತ್ತೆ, ಸ್ವಲ್ಪ ಭರಿಸಬೇಕಾಗಿದೆ. ಅಗಳಲಾಗದು ನಮ್ಮ ಹೆಗ್ಗಣನ ಕೂಡ. ಹೆಗ್ಗಣನ ಕೂಡ ಜಗಳಾಡಲಿಕ್ಕಾಗುತ್ತಾ? ನಗಲಾಗದು ನಮ್ಮ ಕಾಗೆಯ ಸಂಗಡ. ನಮ್ಮ ಕಾಗೆ ಸಂಗಡ ನಗಲಿಕ್ಕಾಗುತ್ತಾ? ಅದು ಕಾ ಕಾ ಅಂತ ಹೋಗ್ತಾ ಇರುತ್ತೆ. ಆ ಪೊಗಳಲಾಗದು ನಮ್ಮ ತೊತ್ತಿನ ಮಕ್ಕಳ. ತೊತ್ತಿನ ಮಕ್ಕಳನ್ನ ಹೊಗಳಬಾರದಂತೆ, ಅಂದ್ರೆ ಆಳುಗಳಿರ್ತಾರೆ, ಅವರನ್ನು ಹೊಗಳದ್ರೆ ತಲೆ ಮೇಲೆ ಕೂತ್ಕೊಳ್ತಾರೆ, ಅದನ್ನು ಹೇಳ್ತಾರೆ. ಜಗದೊಳು ನೆನ್ನನು ಪಹಾದ ಮಾಡಿ ಅನ್ನಿಗರು ದೂರಿದರೇನು. ಅಲ್ಲಿ ಎನ್ನನ ಅಪಹಾಸ ಮಾಡಿ, ಅಪಹಾಸ ಇರಬೇಕು, ಉಪಹಾದ ಅಂತಿದೆ, ಅಪಹಾಸ ಮಾಡಿ ಅನ್ನಿಗರು ಅಂದ್ರೆ ಅನ್ನುವವರು ದೂರಿದರೇನು ಕೊಂಡಾಡಿದರೇನು. ಅನ್ನಿಗರು ಅಂದ್ರೆ ಅನ್ಯರು. ಅನ್ಯರು ಅಂದ್ರೆ ಯಾರು ಅಂದ್ರೆ ದೇವರನ್ನ ಬಿಟ್ಟವರು. ದೇವರನ್ನ ಬಿಟ್ಟವರು ಅಂದ್ರೆ ಯಾರು ಅಂದ್ರೆ ದೇವರೇ ಎಲ್ಲ ಕಾರ್ಯ ಮಾಡಿ ಮಾಡಿಸ್ತಾನೆ ಎಂಬ ಎಚ್ಚರ ಕಳಕೊಂಡಿದ್ದವರು ಅನ್ಯರು. ಯಾರಿಗಾದರೆ ದೇವರೇ ನಮ್ಮಲ್ಲಿ ನಿಂತು ಸಕಲ ವ್ಯಾಪಾರ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಇರುತ್ತೆ, ಅವರು ನಮ್ಮವರು. ಅನ್ನಿಗರು ದೂರಿದರೇನು ಕೊಂಡಾಡಿದರೇನು, ಗಗನಕ್ಕೆ ಮುನಿದಂತೆ ವ್ಯರ್ಥವಲ್ಲವೇ. ಆಕಾಶದ ಮೇಲೆ ಸಿಟ್ಟು ಮಾಡಿಕೊಂಡ್ರೆ ಉಗುಳಿದ್ರೆ ನಮ್ಮ ಮುಖಕ್ಕೆ ಬೀಳುತ್ತೆ, ವ್ಯರ್ಥವಲ್ಲವೇ. ಫಲ ಅಪೇಕ್ಷೆ ಫಲ ಮಿಗಿಲಾಗುವುದೇನು ಎಳ್ಳಿನ ತುಂಡಾಣೆ. ಈ ದುಷ್ಟರು ಅವ್ರ ಜೊತೆಗೆ ಹೀಗೆಲ್ಲ ನಾವು ಜಗಳಾಡಿದರೆ ಏನಾದ್ರು ಮಾಡ್ಲಿಕ್ಕೆ ಹೋದ್ರೆ ಒಂದು ಚೂರು ಫಲ ಆಗಲ್ಲ. ನಗಧರ ವಿಜಯ ವಿಠಲನ ಸಿರಿ ಪದಾಂಗುಟ ಬಟ್ಟವನಿಗೆ ಆವಾವ ಭಯೋ. ಆ ನಗಧರ, ನಗ ಅಂದ್ರೆ ಪರ್ವತ, ಪರ್ವತವನ್ನೇ ಧಾರಣೆ ಮಾಡಿದ ವಿಜಯ ವಿಠಲನ ಸಿರಿ ಪದಾಂಗುಟ ಬಟ್ಟವನಿಗೆ, ಹಿಡಿದವನಿಗೆ ಆವಾವ ಭಯವೋ. ಇಲ್ಲಿ ನಗಧರ ಅಂತ ದೇವರು ಯಾಕೆ ಹಾಕಿದ್ರು ಅಂದ್ರೆ ಆ ಬೆಟ್ಟ ಹಿಡಿದ ಇಂದ್ರದೇವರು ಸಿಟ್ಟಿನಿಂದ ಮೊಳೆಗರಿತಾ ಇದ್ರು. ಏನು ಅದು ನೋಡಿ, ಇಂದ್ರದೇವರು ಸಿಟ್ಟಿನಿಂದ ಮೊಳೆಗೆಳೆದರೆ ದೇವರೇನಾದ್ರೂ ರಿವರ್ಸ್ ಆಗಿ ಮಳೆ ಬಾರದಂತೆ ಮಾಡಿ ಹಾಗ್ ಮಾಡಿ ಹೀಗ್ ಮಾಡಿ ಏನು ಮಾಡಿಲ್ಲ, ತಡ್ಕೊಂಡೇ ಇದ್ದ, ಬೆಟ್ಟ ಹೊತ್ತಿಟ್ಟುಕೊಂಡು ತಡ್ಕೊಂಡಿದ್ದ. ನಾವು ಕೂಡ ನಮ್ಮ ಹಾಗೆ ಮಾಡುವಂತ ಏನು ದೇವರ ಚಿಂತನೆ ಮಾಡಲಿಕ್ಕೆ ವಿರೋಧಿಗಳು ಯಾರಾಗಿರ್ತಾರೆ ಅವರು ನಮ್ಮ ಮೇಲೆ ಮಾಡುವುದನ್ನ ಶ್ರೀ ಹರಿವಾಯು ಗುರುಗಳೆಂಬ ಬೆಟ್ಟವನ್ನ ಹಿಡಿದು ನಾವು ಸಂತೋಷವಾಗಿರಬೇಕಷ್ಟೇ ಹೊರತು ಅವರಿಗೆ ಪುನಃ ರಿವರ್ಸ್ ಆಗಿ ಮಾಡಲಿಕ್ಕೆ ಹೋಗಬೇಡಿ. ಶ್ರೀ ಹನುಮನ ಮತವನ್ನು ತೊಟ್ಟು ಉತ್ತಮರ ದ್ರೋಹವ ಮಾಡುವವ ಎಲ್ಲ ಕಾಲ ಬಿಡದಲೇ. ಮಹಾ ಉತ್ತಮರೆನಿಸಿ ತಿರುಗುವರೆಂಬಿಯ ಆ ಹದನವ ತಿಳಿಬೇಳುವೆ ಎಲೋ ಮನವೇ. ಅಲ್ಲಿ ಹೇಳ್ತಾರೆ, ಯಾರೋ ಈ ಸುಡಾದಿ ಮಾಡೋ ಕಾಲಕ್ಕೆ ಶಿಷ್ಯರು ಕೇಳಿದಂಗಿದೆ ಪ್ರಶ್ನೆ ಏನಂತ. ಶ್ರೀ ಹನುಮನ ಮತವನ್ನು ತೊಟ್ಟು ಮಧ್ವಾಚಾರ್ಯರ ಮತವನ್ನೇ ಇಟ್ಟುಕೊಂಡು ಅದರಲ್ಲೇ ಇತ್ತು.
ಉತ್ತಮರ ದ್ರೋಹವ ಮಾಡುವವ. ಇದರಲ್ಲೇ ಮುದ್ರಣಾಮ ಹಚ್ಕೊಂಡೇ ತಿರುಗ್ತಾರೆ, ಇಲ್ಲೇ ಇರ್ತಾರೆ, ಮಡಿ ಮೈಲಿಗೆ ಎಲ್ಲ ಮಾಡ್ತಾನೆ ಇರ್ತಾರೆ. ದೊಡ್ಡವರನ್ನ ಕಂಡ್ರೆ ಬಾಯಿ ಬಂದಂತೆ ಆಯ್ತಾ ಇರ್ತಾರೆ. ಇಂಥವರು ಎಲ್ಲ ಕಾಲ ಬಿಡದಲೆ ಮಹಾ ಉತ್ತಮರೆನಿಸಿ ತಿರುಗುವರೆಂಬಿಯ. ಏನ್ ಸ್ವಾಮಿ ಹೀಗಂತೀರಾ? ಆ ಬೈಯೋರೇ ಉತ್ತಮರು ಅಂತ ಜಗತ್ತಿನಲ್ಲಿ ಹೊಗಳಿಸ್ಕೊಂಡು ಶಾಲು ಶಕಲಾತಿ ಹಾಕೊಂಡು ತಿರುಗ್ತಾ ಇದ್ದಾರಲ್ಲ, ಅದು ಯಾರಿದ್ರು ಗೊತ್ತಿಲ್ಲ. ಅದಕ್ಕೆ ವಿಜಯದಾಸರು ಹೇಳ್ತಾ ಇದ್ದಾರೆ, ಆ ಹದನವ ತಿಳಿ ಬೇಡುವೆ ಎಲ್ಲ ಮನವೇ. ಅದು ನಾನು ಹೇಳ್ತೀನಿ ಆ ರಹಸ್ಯ ನೋಡು. ಲೋಹಕ್ಕೆ ಕಬ್ಬಿಣಕ್ಕೆ ಹೇಮ ಕಾಸಿ ಪೂಸಿದರೆ ಅದರ ಸಹವಾಸದಲ್ಲಿ ನೋಡುವರ ಕಣ್ಣಿಗೆ ಮೋಹ ಪುಟ್ಟಿಸುವುದು ಬಂಗಾರದಂತೆ ಕಾಣೋ. ಈ ಕಬ್ಬಿಣಕ್ಕೆ ಬಂಗಾರ ಕಾಸಿ ಅದಕ್ಕೆ ಕೋಟಿಂಗ್ ಕೊಟ್ಬಿಟ್ರೆ ನೋಡ್ಲಿಕ್ಕೆ ಬಂಗಾರದಂತೆ ಹೊಳಿತಾ ಇರುತ್ತೆ, ನೋಡೋರಿಗೆ ಮೋಸ ಆಗುತ್ತೆ. ಆಹದೇ ಆ ಲೋಹ ಎಂದಿಗಾದರೂ ಹೇಮ. ಹಾಗೆ ಒಳಗೆ ದೊಡ್ಡವರನ್ನ ಬೈಯುವ ಸ್ವಭಾವ ಇದ್ದವನಿಗೆ ಶ್ರೀಮದ್ ಆಚಾರ್ಯರ ಮತದ ಮೇಲಿನ ಏನು ಒಂದು ಕೋಟಿಂಗ್ ಇದ್ರೂ ಕೂಡ ಅವನು ಒಳಗೆ ಬಂಗಾರ ಆಗ್ಲಿಕ್ಕಾಗಲ್ಲ. ಮೇಲ್ನೋಟಕ್ಕೆ ಬಂಗಾರದಂತೆ ಜನಕ್ಕೆ ಮೋಸ ಮಾಡಬಹುದಷ್ಟೇ ಹೊರತು ಅವನಿಗೆ ಸದ್ಗತಿ ಆಗಲ್ಲ. ಅಯೋಗ್ಯರು ಸರಿ, ಅಯೋಗ್ಯರಾದವರು ಮಧ್ಯಮತದಲ್ಲಿ ಬಂದರೆ ಅವರಿಗೆ ದಕ್ಕಲ್ಲ ಅಂತ ಹೇಳೋದೊಂದು ಮಾತು. ಯೋಗ್ಯರೇ ಆಗಿದ್ರೂ ಪಕ್ವಕಾಲ ಬಾರದೆ ಕರ್ಮದ ಪ್ರಾರಬ್ಧಕ್ಕೆ ಬಿದ್ದು ಆಚಾರ್ಯರ ಮತ ಬಂದಿದ್ರೂ ಕೂಡ ದೊಡ್ಡವರನ್ನ ಬೈಯೋದೇ ಅವರ ಪ್ರಾರಬ್ಧದಲ್ಲಿದ್ದರೆ ಆಚಾರ್ಯರ ಮತ ಎಂಬ ಬಂಗಾರದ ಕೋಟಿಂಗ್ ಅವರಿಗೆ ಎಷ್ಟಿದ್ರೂ ಕೂಡ ಅವರಿಗೆ ವಿಶೇಷ ಫಲ ಸಿಗಲ್ಲ ಅವರಿಗೆ ಎಂಬುದು ಹೇಳ್ತಾರೆ. ಮುಂದೆ ಹೇಳುತ್ತಾರೆ, ಕುಹಕ ಜನರಿಗೆ
ಪೂರ್ವ ಜನ್ಮ ಪುಣ್ಯ ಯೂಹ ಇರಲಿ, ಬಂದು ಉತ್ತಮರ ನಿಜ ಗೃಹದಲ್ಲಿ ಪುಟ್ಟ ವೈಷ್ಣವನೆಂದೆನಿಸಿ ರೂಹ ತೋರಿಸಿಕೊಂಡು ಭೂಮಿಯೊಳವತರಿಸಿ ದ್ರೋಹವ ಮಾಡುವರು. ಈ ಕುಹಕ ಜನರು ಅಂತಿರ್ತಾರೆ, ಸ್ವಭಾವದಲ್ಲೇ ಕುಹಕ ಇರುತ್ತೆ. ಅವರಿಗೆ ಪೂರ್ವಜನ್ಮದ ಪುಣ್ಯ ಯೂಹ ಇರಲಿ ಅಂದ್ರೆ ಅಂಥ ದೊಡ್ಡ ಪುಣ್ಯದ ಗಂಟಿದ್ದಾಗ ಬಂದು ಉತ್ತಮರ ನಿಜ ಗೃಹದಲ್ಲಿ ಪುಟ್ಟಿ ವೈಷ್ಣವನೆಂದೆನಿಸಿ, ದೊಡ್ಡವರ ಮನೆಯಲ್ಲೇ ಹುಟ್ಟಿ ಬರ್ತಾರಂತವರು ವೈಷ್ಣವರಂತ ಕರೆಸಿಕೊಳ್ತಾರೆ. ರೂಹ ತೋರಿಸಿಕೊಂಡು ಭೂಮಿಯೊಳವತರಿಸಿ ಆ ಕುರುಹನ್ನ ತೋರಿಕೊಳ್ತಾ ಭೂಮಿಯಲ್ಲಿ ಬಂದು ದ್ರೋಹವ ಮಾಡುವರು, ಸ್ವಭಾವ ತೊಲಗುವುದೇ. ಅವರು ವೈಷ್ಣವ ಜನ್ಮ ಬಂದಿದ್ರೂ ಕೂಡ ದ್ರೋಹ ಮಾಡುವ ಸ್ವಭಾವ ಹೋಗುತ್ತೆ. ಬಾಹದೇ ಅವರಿಗೆ ಉತ್ತಮ ಗತಿ ಮಾರ್ಗ, ಅವರಿಗೆ ಉತ್ತಮ ಗತಿಗೆ ಮಾರ್ಗ ಬರುವುದೇ ಇಲ್ಲ. ರಹಸ್ಯವಿದೆ ಕೇಳು ಮರಗುವದ್ಯಾಕೆ ಮನವೇ, ಮಹಾಮಹಿಮ ನಮ್ಮ ವಿಜಯ ವಿಠಲ ನಂಗ್ರಿ, ದೇಹ ಮಧ್ಯದಲ್ಲಿ ನೀ ಮರೆಯಲಾಗದು ನಿತ್ಯ. ಆ ಮಹಾಮಹಿಮನಾಗಿರತಕ್ಕಂಥ ವಿಜಯ ವಿಠಲ ನಂಗ್ರಿ, ದೇಹ ಮಧ್ಯದಲ್ಲಿ ನೀ ಮರೆಯಲಾಗದು, ನಿನ್ನ ದೇಹ ಮಧ್ಯದಲ್ಲಿ ಅನ್ನುವವರ ದೇಹ ಮಧ್ಯದಲ್ಲಿ ಮರೆಯದೆ ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ರಹಸ್ಯ ನಿನ್ನ ತಲೆಯಲ್ಲಿ ಹೊಡೆದರೆ ಯಾರ ಮೇಲೂ ಸಿಟ್ಟು ಬರಲ್ಲ. ನನ್ನ ಪ್ರಾರಬ್ಧ ಇದೆ, ತಕ್ಕಂತೆ ಸ್ವಾಮಿ ಕೊಡತಾ ಇದ್ದಾನೆ ಅಂತ ಹೊರಟು ಹೋಗ್ತೇವೆ. ಅದಕ್ಕೆ ಹೇಳ್ತಾರೆ, ಹರಿಭಕ್ತರ ಒಮ್ಮೆ ನಿಂದೆ ಮಾಡಿದವ ನರಕವಾಸಿಯನ್ನೀ ವಿಜಯ ವಿಠಲ ಒಳಿಯ. ಹೇಳ್ತಾರೆ, ಹರಿಭಕ್ತರನ್ನ ಒಮ್ಮೆ ನಿಂದ ಮಾಡಿದರೆ ಸಾಕು ನರಕವಾಸಿ ಆಗ್ಬಿಡ್ತಾನೆ, ದೇವರ ಅನುಗ್ರಹ ಮಾಡಲ್ಲ. ಹಾಗಾದ್ರೆ ನಾವು ಈ ಒಳ್ಳೆ ಜನ್ಮ ಬಂದಾಗ ಇನ್ನೇನು ಸಾಧನೆ ಮಾಡಿದ್ರು ಮಾಡದಿದ್ರು ದೊಡ್ಡವರನ್ನ ಬೈಯದಿದ್ರೆ ದೊಡ್ಡ ಸಾಧನೆ.
ಸೋತ್ತಮರ ದ್ರೋಹ ಆಗಬಾರದು. ಅವಾಗ ಕೇಳ್ತಾರೆ ಉತ್ತಮರು ಅಂತ ಇನ್ನೇಬ್ರಿಗೆ ಗೊತ್ತಾಗುತ್ತೆ ಲಕ್ಷಣ ಅಂದ್ರೆ ಯಾರ ತಂಟಿಗೂ ಹೋಗದಿದ್ರೆ ಸಾಕು, ನಮ್ಮ ಪಾಡಿಗೆ ನಾವಿದ್ರೆ ಬಹಳ ಉತ್ತಮ. ಅದೇನೋ ಗೊತ್ತಾ, ಇನ್ನೊಬ್ಬರು ನೋಡಿ ನಾವು ಬೈದು ಸರಿ ಮಾಡುವವರಂತೆ ಹೋಗ್ಬಿಡೋದು. ನಮ್ಮ ಎಲೆಯಲ್ಲೇ ಕತ್ತೆ ಸತ್ತು ಬಿದ್ದಿದ್ರೆ ಇನ್ನೊಬ್ಬರ ಎಲೆಯಲ್ಲಿ ನೊಣಜಾಡಿಸಲಿಕ್ಕೆ ಹೋದಂತೆ. ಹಾಗೆ ಯಾರ ತಂಟೆಗೂ ಹೋಗದೆ ನಮ್ಮ ಪಾಡಿಗೆ ನಾವಿದ್ವ ಬಹಳ ಸಂತೋಷ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಸಜ್ಜನರ ಸಂಘ ಆಗ್ತಾ ಇರುತ್ತೆ. ಸಜ್ಜನರು ಅಂತ ಯಾರ್ಯಾರು ಇರ್ತಾರೆ ಅವರನ್ನ ಭಗವಂತ ಒಬ್ಬರನ್ನೇ ಕೂಡಿಸಲ್ಲಂತೆ, ಸೆಳಕೊಂಡು ಹೋಗಿ ಅಂಥದ್ದೇ ಗುಂಪಿನ ಮಧ್ಯೆ ಇಟ್ಟುಬಿಡ್ತಾನೆ. ಎಲ್ಲರೂ ಒಟ್ಟೊಟ್ಟಿಗೆ ತಿರುಗ್ತಾ ಇರ್ತಾನೆ, ಆ ಗುಂಪು 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 ಸೇರ್ತಾ ಇರ್ತಾನೆ. ಅಂಥ ಸಜ್ಜನರು ಎಲ್ಲರೂ ಸೇರಿದರೆ ಒಂದು ಕಡೆ ಅದು ಸಭೆ ಆಗುತ್ತೆ ಗುಂಪು. ಆ ಗುಂಪು ಕಂಡರೆ ಗುಂಪಿಗೆ ನಮಸ್ಕಾರ ಮಾಡಬೇಕಂತೆ. ಸತ್ಸಭೆಗೆ ನಮಿಸುವೆನು ಶುದ್ಧ ಮನಸ್ಸಿನಲ್ಲಿ, ಶುದ್ಧವಾದ ಮನಸ್ಸಿನಿಂದ ಸಜ್ಜನರು ಕೂಡಿರುವಂತಹ ಸಭೆ ಏನಿದೆ ಸಭೆಗೆ ನಮಸ್ಕಾರ ಮಾಡಬೇಕು. ಒಬ್ಬೊಬ್ಬರಿಗೆ ನಮಸ್ಕಾರ ಮಾಡಲಿಕ್ಕೆ ನಮಗಾಗಲ್ಲ, ಅದಕ್ಕೆ ಎಲ್ಲರಿಗೂ ಸೇರಿ ನಮಸ್ಕಾರ ಮಾಡಬೇಕು. ಉತ್ಸಾಹದಲ್ಲಿ ಕೇಳಿ ಲಾಲಿಪದು, ಸಜ್ಜನರಿದ್ದಾರೆ ಭಗವಂತನ ಚಿಂತನೆ ಮಾಡುತ್ತಾ ಇದ್ದಾರೆ, ಅದು ನೋಡಿ ಸಂತೋಷ ಪಡದೆ ಮತ್ಸರ ತಾಳಿದರೆ ಇದರಿಂದ ನಿಮಗೆ ಉತ್ಸಾಹವಾಗದು ಉರ್ವಿಯೊಳಗೆ. ಸಜ್ಜನರೆಲ್ಲ ಸೇರಿ ಮಾಡ್ತಾರೆ, ಅಯ್ಯೋ ಇಷ್ಟು ಮಾಡಿಬಿಡ್ತಾ ಇದ್ದಾರಲ್ಲ ಅಂತ ಹೊಟ್ಟೆ ಉರಿಪಟ್ರೆ, ಹೊಟ್ಟೆ ಉರಿಪಟ್ರೆ ಯಾರಿಗೆ, ನಿಮಗೆ ಒಳ್ಳೆಯದಲ್ಲ. ಸತ್ಸಂಗತಿ ಉಳ್ಳ ಕಾಲಕ್ಕೆ ಅಸೂಯವಾಗದು, ಸಜ್ಜನರ ಸಂಪರ್ಕ ಸದಾ ಕಾಂಟ್ಯಾಕ್ಟಲ್ಲೇ ನಮಗಿತ್ತ, ಸಜ್ಜನರ ಸಂಪರ್ಕ ಇತ್ತ, ಅಸೂಯ ಅಂಬುದು ಬರಲ್ಲಂತೆ ನಮ್ಮ ತಲೆಗೆ. ಯಾಕೆ, ಸಜ್ಜನರು ಸದಾ ಚಿಂತನೆ ಮಾಡೋದು ಏನು ಅಂದರೆ ಇಟ್ಟಂಗೆ ಇರುವೆನು ಹರಿಯೇ, ನೀ ಕೊಟ್ಟದ್ದಿಷ್ಟೆ, ಈ ಕಾಲಕ್ಕೆ ಈ ಜ್ಞಾನ ಈ ಭಕ್ತಿ ಇಷ್ಟು ಕೊಟ್ಟಿದೆಯಪ್ಪ ನಿನ್ನ ಸಂಕಲ್ಪ ಅಂತ ದೇವರಲ್ಲಿ ಕೇಳ್ತಾರೆ. ಹಾಗೆ ತಮಕ್ಕಿಂತ ಹೆಚ್ಚಿನವರು ನೋಡಿದರೆ ಅವರ ಭಗವಂತ ಅವರ ಕರ್ಮಾನುಸಾರ ಇದೆಷ್ಟು ಪುಣ್ಯ ಮಾಡಿದ್ದಾರೋ ಕೊಟ್ಟಿದ್ದಾರೆ ಅವರಿಗೆ ನಮಸ್ಕಾರ ಮಾಡಿ ನಾವು ಪುಣ್ಯ ಸಂಪಾದನೆ ಮಾಡೋಣ ಅಂತ ಹೋಗ್ತಾರಷ್ಟೇ ಹೊರತು ಅವರಿಗೆ ಚೂರು ಜ್ಞಾನ ಭಕ್ತಿ ಎಲ್ಲ ಹೆಚ್ಚಿದ್ರೆ ಹೊಟ್ಟೆ ಕಿಚ್ಚು ಪಡಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಸತ್ಸಂಗತಿ ಉಳ್ಳ ಕಾಲಕ್ಕೆ ಅಸೂಯವಾಗದು, ತತ್ಸಂಬಂಧಿಗಳಿಗೆ ಶಿರಕಂಪನ, ಕುತ್ಸಿತ ಮಾರ್ಗಕ್ಕೆ ಬೀಳದರೆ ನಿತ್ಯ ಶ್ರೀವತ್ಸಲಾಂಛನ ಪಾದ ಪ್ರೀತಿಯಲ್ಲಿ ಹತ್ಸರ ನಿಜದಲ್ಲಿ ಇಟ್ಟು ಪೂಜಿಸಿದವ. ಅಲ್ಲಿ ಹತ್ಸರ ಅಂತ ಬೀರಿದೆ, ಹೃತ್ಸರ ಅಂತ ಆಗಬೇಕು. ಹೇಳ್ತಾರೆ ತತ್ ಸಂಬಂಧಿಗಳಿಗೆ ಶಿರಕಂಪನ, ಆ ಸಜ್ಜನರು ಅವರ ಸಂಬಂಧಪಟ್ಟವರಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕಂತೆ ಮಾಡಿ ಕುತ್ಸಿತ ಮಾರ್ಗಕ್ಕೆ ಬೀಳದಲೇ ಆ ಭಗವಂತನ ಚಿಂತನೆ ಮಾಡುವ ಸಭೆ ಸೇರಿದುಕೊಳ್ಳಿ, ಆ ಬಂದು ಸೇರಿದ ನೋಡ್ರಿ ಅಂತ ಅವರನ್ನು ಹೀಯಾಡಿಸುವ ಮಾರ್ಗಕ್ಕೆ ಹೋಗಬಾರದು. ನಿತ್ಯ ಶ್ರೀವತ್ಸ ಲಾಂಛನ ಪಾದ ಪ್ರೀತಿಯಲ್ಲಿ ಹೃತ್ಸರಸಿಜ ಹೃತ್ಸರ ನಿಜದಲ್ಲಿ ಇಟ್ಟು ಪೂಜಿಸಿದವ. ಆ ಶ್ರೀಹರಿಯ ಪಾದವನ್ನ ಶ್ರೀವತ್ಸಲಾಂಚನಾದ ಶ್ರೀಹರಿಯ ಪಾದ ಪ್ರೀತಿಯಲ್ಲಿ ಹೃತ್ಸರ ತನ್ನ ಹೃದಯ ಸರಸಿಜದಲ್ಲಿ ಹೃತ್ಸರ ನಿಜದಲ್ಲಿ ನಿಜ ಹೃದಯ ಸರಸಿಜದಲ್ಲಿ ಅರ್ಥ ಹೃದಯ ಕಮಲ ಎರಡು ರೀತಿ ಯಾವುದು ಅಂದರೆ ಹೊರಗಿನ ಶರೀರದ ಹೃತ್ಕಮಲ ನಮ್ಮದೇ ಆದ ಸ್ವರೂಪ ದೇಹದ ಹೃತ್ಕಮಲ ಸ್ವರೂಪ ದೇಹದ ಹೃತ್ಕಮಲ ಎಂದೂ ಅದು ನಮ್ಮನ್ನು ಬಿಟ್ಟು ಹೋಗಲ್ಲ ಈ ಶರೀರದ ಹೃತ್ಕಮಲ ಬಿಟ್ಟು ಹೋಗುತ್ತೆ ನಿಜ ಹೃತ್ಸರದಲ್ಲಿ ಇಟ್ಟು ಪೂಜಿಸಿದವ ವತ್ಸನಾಗಿರಬೇಕು ಉತ್ತಮರಲ್ಲಿ ಆಕಳ ಕರು ಹೇಗಿರುತ್ತೆ ಅದು ನೋಡಿದುಕೊಳ್ಳಿ ಎಲ್ಲರೂ ಹತ್ತಿರ ಕರೆದನ್ನ ಲಾಲಿಸ್ತಾರೆ ಅದೇ ಥರ ಸಜ್ಜನರಿಗೆ ಬೆಲ್ಲವಾಗಿರಬೇಕು ಬಲ್ಲವರೊಳಗೆ ಸತ್ಸಿದ್ಧಾಂತ ಮನುಜರಿಗೆ ಮತಿಭ್ರಮಣ ಕೊಟ್ಟದು ಶ್ರೀಹರಿಯ ಪಾದವನ್ನು ತೋರುವ ಶ್ರೀಮದ್ ಆಚಾರ್ಯರ ಸಿದ್ಧಾಂತ ಏನಿದೆ ಅದನ್ನ ನಂಬಿದ ಮನುಜನಿಗೆ ಮತಿಭ್ರಮಣ ಅಂಬುದು ಆಗೋದಿಲ್ಲ. ಮತ್ ಸ್ವಭಾವವಿದೆ ಸಾರುವೆನು ತತ್ಸಹವಾಸ ತೊರೆದು ಹರಿಪ್ರೇರಣೆಯನೆ ಮೋ ಮಹೋತ್ಸವೇ ಕಲಕಾಲ ಹರುಷರಿ ಪುರುಷರಿಗೆ ಹೇಳ್ತಾರೆ. ತತ್ಸಹವಾಸ ತೊರೆದು ಈ ಮತ್ಸರ ಸ್ವಭಾವವಿದೆ, ಆ ಮಾತ್ಸರ್ಯ ಮಾಡುವ ಸ್ವಭಾವವಿದೆ ಅದು ಹೇಳುತ್ತೇನೆ. ತತ್ ಸಹವಾಸ ತೊರೆದು ಮಾತ್ಸರ್ಯ ಮಾಡುವಂಥವರ ಸಹವಾಸವನ್ನೇ ಬಿಟ್ಟು ಹರಿಪ್ರೇರಣೆಯನೇ ಮಹೋತ್ಸವ ಮಹೋತ್ಸವೇ ಕಲಕಾಲ ಪುರುಷರಿಗೆ ಅಂದರೆ ಹರಿಪ್ರೇರಣೆಯೇ ವಿಶೇಷವಾಗಿ ಆ ಸಜ್ಜನರ ಸಂಘ ಕೊಡತಾ ಇದೆ ಎಂಬ ವಿಶೇಷ ಮಹೋತ್ಸವವೇ ಕಲಕಾಲ ಯಾರಿಗೆ ಹರುಷರಿಗೆ ಅಂತಾಗಿದೆ ಪುರುಷರಿಗೆ ಅಂತ ಮಾಡಿಕೊಳ್ಬೇಕು. ಮತ್ಸ್ಯ ಅವತಾರ ನಮ್ಮ ವಿಜಯ ವಿಠಲರೇಯ ಮತ್ಸಾರಥಿಯಾಗಿ ನಿಂದಿಹ ಬಳಿಯಲ್ಲಿ ನನ್ನ ಸಾರಥಿಯಾಗಿ ಭಗವಂತ ಅಂದ್ರೆ ನನ್ನನ್ನು ಕರ್ಕೊಂಡು ಹೋಗುವನಾಗಿ ನನ್ನ ಹತ್ತಿರದಲ್ಲೇ ಭಗವಂತ ಇದ್ದಾನೆ. ಆದ ಕಾರಣ ನಾನು ಯಾವ ರೀತಿ ಮಾತ್ಸರ್ಯ ಇರುವಂಥವರ ತಂಟೆಗೆ ಹೋಗಲ್ಲ ಅಂತ ಕೊಡಬೇಕು. ಧರಣಿಯೊಳಗೆ ಶಿರಿ ಹರಿ ಚರಣದಲ್ಲಿ ಪರಮ ಭಕುತಿ ಉಳ್ಳ ನರರು ಮನ್ನಿಸಿ ಕೇಳಿ. ಈ ಭೂಮಿಯಲ್ಲಿ ಹರಿ ಶಿರಿ ಲಕ್ಷ್ಮೀದೇವಿ ದೇವರು ಅವರ ಚರಣದಲ್ಲಿ ಪರಮ ಭಕ್ತಿಯು ಉಳ್ಳ ನರರು ಮನ್ನಿಸಿ ಕೇಳಿ. ಭಕ್ತಿ ಇರುವಂಥವ್ರು ನೋಡಿ ಈ ಹೆಗ್ಗಣ ಬಾರದಂತೆ ನೋಡಿಕೊಳ್ಳಿ. ಹಿರಿಯ ತನವೆಂಬೋ ಗರ್ವಿಕೆಯನ್ನು ಬಿಟ್ಟು ನಾ ದೊಡ್ಡವ ನನಗೆ ಗೊತ್ತಿದ್ದಷ್ಟು ಯಾರು ಗೊತ್ತಿಲ್ಲ ಈ ನಾ ಅಂತ ಈ ದೊಡ್ಡಷ್ಟಿಗೆ ಆ ಗರ್ವಿಕೆಯನ್ನು ಬಿಟ್ಟುಬಿಡಿ. ಪರೀಕ್ಷಿಸಿ ನೋಡುವುದು ಅರೆಮರೆ ಇದಕ್ಕಿಲ್ಲ. ಬೇಕಾದ್ರೆ ಚೆನ್ನಾಗಿ ನೋಡಿ ಇದರಲ್ಲಿ ಏನು ಮರೆಮುಚ್ಚು ಇಲ್ಲ. ತರುವುಗಳಿಗೆ ಒಂದೇ ಕರವು ಬೆಂಬಿಡದಲೆ ತಿರುಗಿದರೆ ಬೇಸರಿಗೆ ಉಂಟಾಗುವುದೇ. ಇರುಳು ಹಗಲು ಈ ತೆರದಲ್ಲಿ ಇದ್ದರೂ ಮರಳೆ ಕೋಳಿಗೆ ಹತ್ತು ಮರಿಗಳು ಇರಲಾಗಿ ಕೊರೆಯಲಾರದೆ ಬಿಟ್ಟು ಬರುವುದೇ ವನದಲ್ಲಿ. ಯಾಕಿದ್ ಹೇಳ್ತಾ ಇದ್ದಾರೆ? ತರುಗಳಿಗೆ ಒಂದೇ ಕರವು, ಆಕಳಗಳಿಗೆ ಒಂದು ಕರವು ಇರುತ್ತೆ, ಅದು ಸುಮ್ಮನೆ ತಿರುಗ್ತಾ ಇದ್ರೆ ಅದರ ಮೇಲೆ ಬೇಸರಿಕೆ ಬರುತ್ತಾ? ಹಾಗೆ ಆ ಕೋಳಿ ಹತ್ತು ಮರಿಗಳಿದ್ದು ತಿರುಗ್ತಾ ಅದ್ರ ಜೊತೆಗೆ ತಿರುಗ್ತಾ ಇರುತ್ತೆ, ಬೇಸರ ಬರುತ್ತೇನು? ಹೇ ಬೇಡ ಅಂತ ವನದಲ್ಲಿ ಬಿಟ್ಟು ಬಿಡುತ್ತೇನು. ತುರುಗಳು ತನ್ನಯ ಕರುಗಳಲ್ಲಿ ಮೋಹ ಮರಿಯದೆ ಕೋಳಿಗೆ ಮರಿಗಳಲ್ಲಿ ಮೋಹ. ನರರು ನೋಡಿ ತಾಳಲರಿಯದೆ ತಮ್ಮರು ತಮ್ಮಳು ವಿರಸ ಹಚ್ಚಿಕೊಂಡರೆ ಲಾಭವೇನು? ಅಂದ್ರೆ ಯಾಕೆ ಹೀಗೆ ಹೇಳಿದ್ರು? ಯಾರಾದರೂ ಈ ಆಕಳು ಸುತ್ತು ಕರು ತಿರುಗ್ತಾ ಇದ್ರೆ ಅಬ್ಬಾ ಸುಮ್ಮನೆ ತಿರುಗ್ತಾ ಇದೆ ಅಂತ ನೋಡಿದವರು ಬೇಸರ ಪಟ್ಕೊಂಡ್ರೆ ಆಕಳಿಗೆ ಬರುತ್ತೇನು ಬೇಸರ? ಬರಲ್ಲ. ಕೋಳಿ ಸುತ್ತು ಕೋಳಿಯ ಹತ್ತು ಮಕ್ಕಳು ತಿರುಗ್ತಾ ಇದ್ರೆ ನೋಡಿದವರು ಅಯ್ಯೋ ಬಿಟ್ಟರೆ ಸಾಕು ಅಂತಿದ್ರು ಕೂಡ ಆ ಕೋಳಿಗೆ ಮೋಹ ಹೋಗುತ್ತೇನೋ? ಹೋಗಲ್ಲ. ಹಾಗೆ ಹರಿಯ ಪಾದ ಹಿಡಿದು ತಿರುಗುವಂಥವರಿಗೆ ಹರಿಗೆ ಬೇಸರ ಬರಲ್ಲ. ನನ್ನ ಮೇಲೆ ಇವರು ಬೇಸರ ಪಟ್ಟರೆ ನಮಗೇನು? ಎಷ್ಟು ಚೆನ್ನಾಗಿ ದೃಷ್ಟಾಂತ ಕೊಡ್ತಾರೆ. ನರರು ನೋಡಿ ತಾಳಲರಿಯದೆ ತಮ್ಮಳು ವಿರಸ ಹಚ್ಚಿಕೊಂಡರೆ ಲಾಭವೇನು? ಹರಿಯ ಸ್ವಾತಂತ್ರ್ಯ ಬಲ್ಲರೆ. ಯಾಕೆ ಇವರು ತಿರುಗೋದಲ್ಲ, ಸ್ವಾಮಿ ತಿರುಗಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಇಲ್ಲ ಅವರಿಗೆ, ಸ್ವಾತಂತ್ರ್ಯದ ಎಚ್ಚರವಿಲ್ಲ. ಇನಿತೆ ಬುದ್ಧಿ ದುರುಳ ಮರ್ಧನ ನಮ್ಮ ವಿಜಯ ವಿಠಲನ್ನ ಕುರುಹ ಕಾಣದ ತನಕ ಹರಿಯದು ಅಜ್ಞಾನ. ಇದನ್ನೇ ಮಹಿಪತಿದಾಸರು ಒಂದು ಕಡೆ ಹೇಳ್ತಾರೆ, ಖೂನ ಪಿಡಿಯದ ತನಕ ಹರಿಯದು. ದೇವರ ಖೂನ್ ಹಿಡಿಬೇಕಂತ. ಖೂನ ಅಂದ್ರೆ ಕುರುಹು, ಕುರುಹ ಅಂದ್ರೆ ದೇವರೊಬ್ಬನಿದ್ದಾನೆ ಅಂತ ಮನಮುಟ್ಟ ಹುಟ್ಟಿ ಗೊತ್ತಾಗೋ ಪರಿ ಅಂತ ಅಜ್ಞಾನ ಹೋಗಲ್ಲ.
ಅಲ್ಲ ಗೊತ್ತಾಗೋದು ಅಂದ್ರೇನು? ಪ್ರವಚನದಲ್ಲಿ ಕೇಳಿದ್ವು ದೇವರ ದಾರಿ ದೇವರ ದಾರಿ ದೇವರ ದಾರಿ. ಹಾಗಲ್ಲ, ಎದುರೀಗ ಒಬ್ಬ ವ್ಯಕ್ತಿ ಇದ್ರೆ ಇದ್ದಾನೆ ಅಂತ ಹೇಗೆ ಕನ್ಫರ್ಮ್ಡ್ ಆಗಿ ಗೊತ್ತಾಗುತ್ತೋ ಆ ಥರ ನಮ್ಮೊಳಗೆ ದೇವರಿದ್ದಾನೆ ಎಂಬ ಎಚ್ಚರ ನಮಗೆ ಬರಬೇಕು. ಆವಾಗ ಅಜ್ಞಾನ ಹರಿಯುತ್ತೆ. ಇನ್ನು ಹೇಳ್ತಾ ಇದ್ದಾರೆ,
ಧರಣಿ ಪಾಲನು ಒಂದು ಪರಮ ಪ್ರೀತಿಯಿಂದ ವರಲುವ ನಾಯಿಯ ಸಾಕುತ್ತಿರಲು. ರಾಜ ಒಂದು ನಾಯಿನ ಸಾಕ್ತಾ ಇದ್ದ, ಅದು ಯಾವಾಗಲೂ ಉದುರ್ತಾನೇ ಇತ್ತು. ವರಲುವ ನಾಯಿಯ ಸಾಕುತ್ತಿರಲು ನರನೊಬ್ಬ ನೋಡಿ ಸೈರಿಸದಲೇ ನಾಯಿಯ ಹರಡಿಲೆ ಹಾಕಲು ನೋಡಿ ರಾಯ ತರಹರಿಸನು ಕಾಣೋ. ಅವನ ಶಿಕ್ಷಿಸಿ ವೇಗ ಹೊರಗೆ ಹಾಕುವ ತನ್ನ ಸೇವೆ ಬಿಡಿಸಿ. ಆ ರಾಜನ ಸೇವಕ ಒಬ್ಬ ಅದು ನೋಡಿ ತಡ್ಕೊಳ್ಳಾರದೆ ಆ ನಾಯಿಯನ್ನು ನೋಡಿ ಆ ನಾಯಿಯ ಹರಡಿಗೆ ಹಾಕಲು ಅಂದ್ರೆ ತೊಂದರೆ ಕೊಟ್ರೆ ಅವಾಗೇನಾಗುತ್ತೆ? ಆ ರಾಜ ನೋಡಿ ತರಹರಿಸನು ಕಾಣು, ಅದನ್ನು ಸಹಿಸಿಕೊಂಬಲ್ಲ, ಅವನ ಶಿಕ್ಷೆ ಮಾಡಿ ಬೇಗ ಹೊರಗೆ ಹಾಕಿಬಿಡ್ತಾನೆ.
ನರನು ಉತ್ತಮನಾಗಿ ನಾಯಿ ಮೇಲಿನ ಸ್ನೇಹ ಬರಿದಾಗದು ಕಾಣು ಭೂಪತಿಗೆ. ಇದು ಹೇಳ್ತಾ ಇದ್ದಾರೆ, ಅದೇ ಆ ನಾಯಿ ಮೇಲೆ ಇನ್ನೊಬ್ಬ ಮನುಷ್ಯ ಅದರ ಮೇಲೆ ತುಂಬಾ ಸ್ನೇಹ ತೋರಿಸಿ ಅದಕ್ಕೇನಾದರೂ ಹಾಕಿ ಅದು ಹತ್ರ ಬಂದ್ರೆ ಇವನು ನಾಯಿ ಮೇಲೆ ಅಭಿಮಾನ ತೋರಿದ್ದಕ್ಕೆ ರಾಜ ಇವನ ಮೇಲೆ ಅಭಿಮಾನ ತೋರುತ್ತಾನೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ಅರ್ಥ ಆಗಿಲ್ಲ ಅಥವಾ ರಾಜ ಬೊಗಳುವ ನಾಯಿಯ ಸಾಕಲು. ಯಾಕಿದು ಹೊರಳುವ ನಾಯಿ ಅಂತ ಯಾಕೆ ಹೇಳಿದ್ರು ಅಂದ್ರೆ, ಈ ನಾಯಿ ಹೇಗಿದೆ? ರಾಜನ ಮೇಲೆ ವಿಶ್ವಾಸ ಇಟ್ಕೊಂಡಿದೆ, ಅದು ಮೇನ್. ರಾಜ ಬಿಟ್ಟರೆ ಬೇರೊಂದಿಲ್ಲ ಅಂತ ರಾಜನ ಹತ್ರೇ ಇದೆ, ರಾಜನ ಮೇಲೆ ಪ್ರೀತಿಯಿಂದಿದೆ. ಅದರ ಏನು ದೋಷ ಬಗಳತಾ ಇರುತ್ತೆ, ಹೊರಳತಾ ಇರುತ್ತೆ. ಅಷ್ಟೇ ಅಲ್ಲ, ಅದು ಎಷ್ಟು ಹೇಳಿದರೂ ಅದರ ಬಾಲ ಡೊಂಕೆ, ಬಾಲ ಡೊಂಕೆ. ಬಾಲ ಡೊಂಕು ತಿದ್ದಿದ್ರೆ ಆಗಲ್ಲ, ಬಾಯಿ ಯಾವಾಗ ಒದುತ್ತಾ ಇರುತ್ತೆ, ತಿದ್ದಿದ್ರೆ ತಿದ್ದುಕೊಂಬಲ್ಲ. ಆದರೆ ರಾಜನ ಮೇಲೆ ಒಳ್ಳೆ ಅಭಿಮಾನ ತೋರ್ತಾ ಇರುತ್ತೆ. ಭಕ್ತರು ಅಷ್ಟೇ, ಶ್ರೀಹರಿಯ ಮೇಲೆ ಪ್ರೀತಿ ಇರುತ್ತೆ. ಆದರೆ ಅವರ ಪ್ರಾರಬ್ಧ ಕರ್ಮಾನುಸಾರ ಅವರ ದೋಷಗಳು ತಿದ್ದಿದರೂ ನಾಯಿಯ ಬಾಲದಂತೆ ಡೊಂಕೇ ಆಗಿರುತ್ತೆ ಕರ್ಮಾನುಸಾರ. ಯಾರು ನಮ್ಮನ್ನು ನಮಗೆ ಹೇಳಿದರು? ನಮ್ಮಲ್ಲಿ ನೋಡಿ, ದೇವರ ಮೇಲೆ ಭಕ್ತಿಯೂ ಇರುತ್ತೆ, ದೋಷಗಳಿರುತ್ತೆ, ಎಷ್ಟು ಹೇಳಿದ್ರೂ ಹೋಗಲ್ಲ, ಹಾಗೇ ಇರುತ್ತೆ. ಅಷ್ಟೇ ಅಲ್ಲ, ಬಾಯಿ ಹೊಗಳೋತನ ತುಂಬಾ, ಬಾಯಿಯಿಂದ ಹೇಳ್ತಾನೇ ಇರ್ತೇವೆ, ಮಾಡಿದ್ದೆಲ್ಲ ಹೇಳ್ಕೊಳ್ತಾ ಇರ್ತೀವಿ. ನಾ 1000 ಬತ್ತಿ ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಒಬ್ಬರಿಗೆ ಹೇಳ್ಕೊಳ್ದಾಗಿದ್ರೆ ತೃಪ್ತಿಯೇ ಬರಲ್ಲ, ಬಾಯಿ ಚೂರು ನಿಲ್ಲಲ್ಲ, ಬಾಯಿಯಲ್ಲಿ ಏನು ನಿಲ್ಲಲ್ಲ, ದುಷ್ಟ ಗುಣ ಹೋಗಲ್ಲ. ಆದರೆ ಒಳಗೆ ಸ್ವಚ್ಛ, ದೇವರಂದ್ರೆ ಚೂರು ಭಕ್ತಿ ಇದೆ. ಅದಕ್ಕೆ ರಾಜ ನೋಡ್ತಾನಂತೆ, ಭಗವಂತ ನೋಡ್ತಾನೆ, ಹಾ ಇವನೂ ಭಕ್ತನೇ ಅಂತ ಸರಹತಾ ಇರ್ತಾನೆ. ಅವನನ್ನ ನೋಡಿ ಯಾರಾದರೂ ಬೈದು ತಡ್ಕೊಳ್ಳಲ್ಲ ದೇವರು. ಹಾಗಾದ್ರೆ ಯಾರನ್ನು ನೋಡಿ ನಾವು ಏನಾದರೂ ಅನ್ಬೋದ? ಒಳಗೆ ಯಾರಿಗೆ ಭಕ್ತಿ ಇರುತ್ತೆ ಅಂತ ಟಾರ್ಚ್ ಹಾಕಿ ನೋಡ್ಲಿಕ್ಕಾಗುತ್ತಾ? ಆಗಲ್ಲ. ಅವರಿಗೆ ದೋಷಗಳೇನೋ ಮೇಲೆ ಕಾಣಿಸ್ತಾ ಇರುತ್ತೆ, ಬಾಯಿಗೆ ಬಂದಂತೆ ಬೊಗಳ್ತಾನೆ ಇರ್ತಾರೆ. ಬೇಕಾದರೆ ಇನ್ನೊಬ್ಬರು ನಂಬೋದು, ಅದು ಇದು ಮಾಡುತ್ತಾನೆ ಇರ್ತಾರೆ. ಅಷ್ಟು ಮಾತ್ರಕ್ಕೆ ಅವರು ತಂಟೆಗೆ ಹೋಗಬೇಡಿ, ದೇವರಿಗೆ ಸಿಟ್ಟು ಬರುತ್ತೆ. ಅವರಲ್ಲಿ ಚೂರು ಭಕ್ತಿ ಇದ್ರೂ ಸಾಕು, ದೇವ ಅವರನ್ನ ಅಂದ್ರೆ ತಡೆಯಲಾರ. ಅದಕ್ಕೆ ಹೇಳ್ತಾರೆ, ಕ್ಷಿತ್ಯಾಂ ಅತ್ಯಲ್ಪ ಭೃತ್ಯೇಶ್ವಪಿ,
ತನ್ನ ಬಹಳ ಚಿತ್ತ ಭಕ್ತರು, ಚುರೇ ಭಕ್ತಿ, ಲೆಕ್ಕದಲ್ಲ ದೋಷ, ಈ ನಾಯಿತರ ಇದ್ರೂ ಕೂಡ ಅವರಲ್ಲಿ ಯಾರಾದರೂ ತೊಂದರೆ ಕೊಟ್ರೆ ಹತ ಹಾಕ್ಬಿಡ್ತಾನೆ ಅಂದ್ರು. ಅದರಿಂದ ಸಾಧನೆ ಅಂದ್ರೆ ಹೆದರಿಕೆ ಆಗುತ್ತೆ, ನಮ್ಮ ಬಾಯಿ ಸುಮ್ಮನೆ ಇರಲ್ಲ, ಎಲ್ಲರನ್ನ ಅವ್ರನ್ನು ಇವ್ರನ್ನು ಇವ್ರನ್ನು ಅವ್ರನ್ನು. ಹೌದು, ಯಾರ್ಯಾರು ಒಳಗೆ ಏನು ಸಾಧನೆ ಮಾಡುತ್ತಾರೋ ಯಾರಿಗೆ ಗೊತ್ತು? ಬಾಯಿ ಮುಚ್ಚಿಕೊಂಡು ನಮ್ಮ ಪಾಡಿಗೆ ನಾವು ಹೋಗೋದಷ್ಟು ಸಾಧನೆ ಇನ್ಯಾವುದೂ ಇಲ್ಲ. ಅದಕ್ಕೆ ನಾಲಿಗೆ ಚಾಚಿಕೊಂಡಿರುತ್ತಂತೆ, ಯಾವಾಗ ಯಾರು ನನ್ನಲಿ ಅಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಹರಿ ತನ್ನ ಭಕ್ತರ ಮೇಲೆ ಇದ್ದ ಕರುಣ ಪರದಲ್ಲಿ ಮಾಡುವನು, ಅಥವಾ ಪರರಲ್ಲಿ ಮಾಡನು. ಪರರು ಅಂದ್ರೆ ಯಾರು? ದೇವರನ್ನು ಬಿಟ್ಟಿರತಕ್ಕಂಥವರಲ್ಲಿ ದೇವ ಮಾಡಲ್ಲ. ದೇವರನ್ನು ಬಿಟ್ಟಿರೋರು ಅಂದ್ರೆ ಸ್ವಭಾವತಃ ದುಷ್ಟರು. ಸಿದ್ಧವಿದು ಸ್ಥಿರ ಪುರವುಳ್ಳ ವಿಜಯ ವಿಠಲರೆಯ, ಹರರು ತನ್ನ ಭಂಗಿಸಿ ಅಂಬರೀಷನ ಕಾಯ್ದ. ದೃಷ್ಟಾಂತ ಕೊಟ್ಟರು ನೋಡಿ, ಸ್ಥಿರ ಪುರವುಳ್ಳ ಸ್ಥಿರವಾದ ಪುರ ವೈಕುಂಠ ಶ್ವೇತದ್ವೀಪ ಅನಂತಾಸ ನಡೆತಕ್ಕಂಥ ವಿಜಯ ವಿಠಲ ದೇಯ ಹರಿ, ಹರ ರೂಪನ್ನ ರುದ್ರದೇವರ ರೂಪವಾಗಿರತಕ್ಕಂಥ ದೂರ್ವಾಸರನ್ನ ಭಂಗಿಸಿ ಅಂಬರೀಷನ ಕಾಯ್ದ. ಅಂಬರೀಷ ಬಹಳ ಚಿಕ್ಕವ, ಆದರೆ ಅವರು ತಂಟೆಗೆ ಬಂದ್ರೆ ದೇವರು ಬೀಳಲಿಲ್ಲ, ತಿರುಗಿಸಿಯೇ ಬಿಟ್ಟ. ಹಾ, ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಲ್ಪ ಜ್ಞಾನಿಗಳು ಅಂತ ನಮಗೆ ನಮಗೆ ಬುದ್ಧಿ ಇರುತ್ತೆ, ಏನಂತ ನಮಗೆ ಬಹಳ ಗೊತ್ತಾಗುತ್ತದೆ, ಇನ್ನೇನು ಅವರಕ್ಷಕ ಹತ್ರ ಇದ್ದೀವಂತ ನಮಗೆ ಭಾವನೆ ಬರ್ತಾ ಇರುತ್ತೆ. ಏನು ಬಹಳ ಗೊತ್ತಾಗಿಬಿಟ್ಟಿದೆ ಹೇಳ್ತಾರೆ. ಉಚ್ಚ ಜ್ಞಾನಿಗಳು ತಾವಾದರು, ದೊಡ್ಡ ಜ್ಞಾನಿಗಳು ಅಂತ ತುಂಬಣಪ್ಪ ನೀವು. ಜಗದಳು ಆ ಚಂದ್ರ ತಾರಾರ್ಕವುಳ್ಳ ಪರ್ಯಂತ ಯೋಚಿಸಿ ನೋಳ್ಪದು ಮನದಲ್ಲಿ ನಿಮಗೆ, ಆ ಲೋಚನೆಯ ದೊರೆಯದಿದ್ದರೆ ಹಿರಿಯರ ಕೇಳಿ. ನೀವು ಬಹಳ ಜ್ಞಾನಿಗಳಾಗಿರಬಹುದು, ಆಲೋಚನೆ ಮಾಡಿ, ಇಲ್ಲ ಜ್ಞಾನಿಗಳ ಹತ್ರ ಹೋಗಿ ತಿಳ್ಕೊಳ್ಳಿ. ಈ ಚತುರ್ದಶ ಭುವನೇಶನ್ನ ಮನೆಯಲ್ಲಿ ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ. ಆ ಸ್ವಾಮಿಯ ಮನೆಯಲ್ಲಿ ನೀಚ ಭಾವವುಳ್ಳ ನಾಯಿ ಹೊಂದಿರಲಾಗಿ ಛೀ ಛೀ ಎನ್ನದೆ ಛೀ ಛೀ ಎನ್ನದೆ ಸುಮ್ಮನಿದ್ದರೆ ದರಿದ್ರ ಮೋಚನಾಗುವುದಯ್ಯ. ಅದು ಕೇಳ್ತಾ ಇದ್ದಾರೆ. ಆ ಭಗವಂತನ ಮನೆಯಲ್ಲಿ ಇಂಥ ಹರಿಭಕ್ತರು, ಇನ್ನ ಪ್ರಾರಬ್ಧ ಕರ್ಮದಿಂದ ದೋಷಗಳಿಂದ ಕೂತವರನ್ನ ನಾಯಿ ಅಂತ ಕರೀತಾ ಇದ್ದಾರೆ. ಅಂಥ ನಾಯಿ ಕುನ್ನಿ ಇದ್ದರೆ ಅದನ್ನು ಚಿಚಿ ಅಂತ ಅನ್ನದೆ ಸುಮ್ಮನೆ ಇದು ಬಿಟ್ರೆ ದರಿದ್ರ ಮೋಚನ ಆಗ್ಬಿಡುತ್ತೆ. ಸುಮ್ಮನೆ ಇದ್ರೆ ಸಾಕು, ನಮ್ಮ ದಾರಿದ್ರ ಹೋಗ್ಬಿಡುತ್ತಂತೆ. ಕೃಪೆ ಮಾಡ್ಪನು ರಾಯ, ಯಾಚಿಕದವರಿಗೆ ನಾಯಿಯ ಗೊಡವೇಕೆ ಹೇಳ್ತಾರೆ. ದೇವರತ್ತ ನಾವು ಹೋಗಿದ್ದಾಕೆ ಭಿಕ್ಷ ಬೇಡಲಿಕ್ಕೆ, ಆ ನಾಯಿ ಕೊಡುವ ನಮ್ಗೆ ಯಾಕೆ ಅಲ್ವಾ? ಹಾಗೆ ಹರಿಯ ಸನ್ನಿಧಾನದಲ್ಲಿ ಎಂಥೆಂಥ ಭಕ್ತರು ಬರುತ್ತಾರೋ, ಯಾರ್ಯಾರ ಕರ್ಮ ಹೇಗಿರುತ್ತೋ ಅವರ ತಂಟೆ ನಮಗೆ ಯಾಕೆ? ದೇವರ ಹತ್ರ ಬಂದ್ವಿ, ಕೇಳಿಕೊಂಡು ಹೋದುವಪ್ಪ. ಅದನ್ನು ನೋಡಿ, ಸೂಚನೆ ತಿಳಿವದು ಸರ್ವದಾ ಬಲ್ಲವರು. ಅದರಿಂದ ಇದು ಸೂಚನೆ ತಿಳ್ಕೊಳ್ಳಿ ಅಂದ್ರೆ ಜ್ಞಾನಿಗಳು ಅಂತಿದ್ದುಕೊಂಡು ಅಂದ್ರೆ ತಿಳ್ಕೊಂಡಿದ್ದೀವಿ ಅಂತ ತಿಳಿಯಲ್ಲ, ತಿಳಿಯದೇ ಇರುವಂತಹ ವ್ಯಕ್ತಿ ತುಂಬಾ ಅಂದ್ರೆ ಹೀಗೂ ಆಗುತ್ತೆ ಕೆಲವು ಸಲ. ಕೆಲವರು ಬರ್ತಾರೆ ದೇವರು ಅಂತಾರೆ, ಅವರು ಎಷ್ಟು ಹೇಳಿದ್ರೂ ಅರ್ಥ ಆಗಲ್ಲ, ಅವ್ರ ಸ್ವಭಾವ ಬಿಡಲ್ಲ, ಹಠ ಮೂರ್ಖತನ ತುಂಬಾ ತುಂಬಿರುತ್ತೆ. ಅವ್ರು ನೋಡಿ, ಅಪ್ಪ ಛೀ ಅಂತ ಅನ್ನಬಾರದಂತೆ. ಯಾಕೆ? ನಾನು ಇಂಥ ಜನ್ಮಗಳು ನನಗೆ ಎಷ್ಟು ಬಂದಿತ್ತೋ, ನನ್ನಲ್ಲಿ ಮೂರ್ಖತನ ಎಷ್ಟು ತುಂಬಿತ್ತೋ, ಜ್ಞಾನಿಗಳು ನನ್ನನ್ನು ನೋಡಿ ಇರಲೇ ಬಿಡು ಅಂದದ್ದಕ್ಕೆ ಹೀಗಾದೆ, ಮತ್ತೆ ಇವರನ್ನು ನೋಡಿ ನಾನ್ಯಾಕೆ ಛೀ ಅಂದ್ಬೇಕಯ್ಯ, ಸ್ವಾಮಿ ಇದ್ದಾನೆ ಅಂತ ಎಚ್ಚರ ಬಂತ. ಯಾರನ್ನು ನೋಡಿ ನಾವು ದೂರಲ್ಲ, ಯಾರನ್ನು ನೋಡಿ ಏನು ಅನ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನಾಚಿಕೆ ಪತಿ ನಮ್ಮ ವಿಜಯ ವಿಠಲರೆಯ. ನಾಚಿಕೆ ಲಜ್ಜಾ, ಲಕ್ಷ್ಮಿ ಅಂದ್ರೆ ಮನುಷ್ಯರಲ್ಲಿ ಲಜ್ಜೆ ಬರಬೇಕಾ, ಅದಕ್ಕೆ ಅಭಿಮಾನಿ ಲಕ್ಷ್ಮೀದೇವಿ. ನಾಚಿಕೆಪತಿ ನಮ್ಮ ವಿಜಯ ವಿಠಲರೇಯ, ಗೋಚರಿಸುವ ತನ್ನ ನೆನೆದವರ ಬಳಿಯ. ಈ ರೀತಿ ಎಲ್ಲ ರೀತಿ ದೋಷಗಳಿಂದ ಕೂಡಿದ್ರೂ ಕೂಡ ಒಳಗೆ ಚೂರು ಭಕ್ತಿ ಇದ್ರೆ ಸಾಕು, ರಕ್ಷಣೆ ಮಾಡುತ್ತಾನೆ ಶ್ರೀಹರಿ ಅಂತ ನೆನೆದವರ ಬಳಿಯ. ವಿಶೇಷವಾಗಿ ಗೋಚರಿಸುವ ತಾನು ವಿಶೇಷವಾಗಿ ತಿರುಗಾಡುತ್ತಾನಂತೆ. ಮತ್ತೆ ಲಕ್ಷ್ಮೀದೇವಿಗೆ ನಾಚಿಕಪತಿ ಅಂತ ಯಾಕಂದ್ರು ಅಂದ್ರೆ ಆಕೆ ಯಾವಾಗೂ ದೇವರ ಮುಂದೆ ನಾಚಿಕೊಂಡಿರ್ತಾಳಂತೆ. ಯಾಕೆ ನಾಚಿಕೊಂಡಿರ್ತಾಳೆ ಅಂದ್ರೆ ಆತನ ಜ್ಞಾನ ನೋಡಿ, ತನ್ನ ಜ್ಞಾನ ನೋಡಿ ನಾಚಿಕೆ ಆಗುತ್ತೆ. ಆತನ ಶಕ್ತಿ, ಆತನ ಯುಕ್ತಿ, ಆತನ ಔದಾರ್ಯ, ಗಾಂಭೀರ್ಯ, ಏನೇನು ಒಂದೊಂದು ಗುಣ ನೋಡುತ್ತಾಳೆ ಅದರ ಮುಂದೆ ಎಳ್ಳಷ್ಟು ತಾನಿಲ್ಲ ಅಂದುಕೊಂಡು ನಾಚಿಕೊಂಡು ಹಾಗೇ ಇರ್ತಾಳಂತೆ. ಅದಕ್ಕೆ ಆಕೆಗೆ ನಾಚಿಕೆ ಅಂತಲೇ ಹೆಸರು ಬಂತು. ನಮಗೂ ಕೂಡ ನಾಚಿಕೆ ಬರಬೇಕಾ? ನಾಚಿಕೆಗೆ ಅಭಿಮಾನಿ ಆಕೆ ಕೊಡುತ್ತಾಳೆ. ನಾಚಿಕೆ ಪತಿ ವಿಜಯ ನಮ್ಮ ವಿಜಯ ವಿಠಲರೆಯ, ಗೋಚರಿಸುವ ತನ್ನ ನೆನೆದವರ ಬಳಿಯ. ಇನ್ನು ಮುಂದೆ ಹೇಳ್ತಾರೆ, ಕ್ಷೋಣಿಯೊಳಗೆ ಸರ್ವಜ್ಞ ನಾನೆಂಬವನ್ನ ಕಾಣೆ. ನಾನೇ ಸರ್ವಜ್ಞ ಅಂತ ಹೇಳ್ಕೊಂಡವರು ಯಾರಿದ್ದಾರೆ? ಅಲ್ಲ ಬ್ರಹ್ಮದೇವರು. ಹೌದಯ್ಯ, ಅವ್ರು ಸರ್ವಜ್ಞರೇ, ಅವರೇ ಹೇಳ್ಕೊಂಡಿಲ್ಲ. ನನ್ನಷ್ಟು ಅಜ್ಞಾನಿ ಯಾರೂ ಇಲ್ಲ ಅಂತ ಬ್ರಹ್ಮದೇವರೇ ಜಿತಂತೆ ಸ್ತೋತ್ರದಲ್ಲಿ ಹೇಳ್ಕೊಳ್ತಾರೆ. ನನ್ನಷ್ಟು ಪಾಪಿಷ್ಟರಿಲ್ಲ, ನನ್ನಷ್ಟು ಅಜ್ಞಾನಿಗಳಿಲ್ಲ ಅಂತ ಹೇಳ್ಕೊಳ್ತಾರೆ. ಅಂದ್ರೆ ನಾನೇ ಸರ್ವಜ್ಞ ಅಂತ ಯಾರು ಅಂದುಕೊಂಡೇ ಇಲ್ಲಯ್ಯ. ಯಾಕೆ? ತಮಗಿಂತ ಸರ್ವಜ್ಞರಾದ ಲಕ್ಷ್ಮೀದೇವಿ ದೇವರು ಎದುರಿಗಿರುವಾಗ ನಾ ಸರ್ವಜ್ಞ ಅಂತ ಹೇಳಲಿಕ್ಕೆ ಮನಸ್ಸೇ ಬರುತ್ತೆ ಅವರಿಗೆ. ಎನಿಸಿ ನೋಡಿದರು ಬೊಮ್ಮಾದಿಗಳ ಹಿಡಿದು, ಬ್ರಹ್ಮಾದಿಗಳನ್ನು ಹಿಡ್ಕೊಂಡ್ರೆ ಯಾರಿಗಾಗುತ್ತೆ? ಮಾನವರಿಗೆ ತಣದೋ ಏನೇನು ಬಲ್ಲರೆಂಬೋ ಜ್ಞಾನ ಉಂಟೇನೋ, ಬರಿದೆ ಗೋಣು ತಿರುಹುವನಲ್ಲದೆ. ಸರ್ವಜ್ಞ ಅಂತ ಹೆಸರಿಟ್ಕೊಂಡು ಸ್ವಲ್ಪ ಎಲ್ಲ ಕಡೆ ತಿರುಗ್ತಾ ಇರ್ತಾನಷ್ಟೇ ಹೊರತು ಅವನಿಗೆ ಏನಾದರೂ ಜ್ಞಾನ ಬರುತ್ತೇನೋ. ಅಂದ್ರೆ ಈ ಗೋಣು ತಿರುಗುವುದು ಅಂದ್ರೆ ಈ ಎಣ್ಣೆ ತೆಗಿಲಿಕ್ಕೆ ಗಾಣೆಗೆ ಎತ್ತು, ಅದು ಗೋಣು ತೆಗ್ತಾ ತಿರುಗ್ತಾ ಇರುತ್ತೆ. ಅದಕ್ಕೇನಾದರೂ ಅಲ್ಲಿ ಎಷ್ಟು ಕಡಲೆ ಬೀಜ ಹಾಕ್ತಾ ಇದ್ದಾರೆ, ಎಷ್ಟು ಎಣ್ಣೆ ಬರ್ತಾ ಇದೆ, ಏನು ಎಷ್ಟು ತಿರುಗಿದ್ರೆ ಹೇಗಾಗುತ್ತೆ, ಎಷ್ಟು ವೇಗದಲ್ಲಿ ತಿರುಗಿದ್ರೆ ಏನೇನು ಬರುತ್ತೆ ಗೊತ್ತಾ? ತಿರುಗುವಂದು ತಿರುಗುತ್ತೆ, ಜಾಸ್ತಿ ಹೊಡೆದ್ರೆ ಜಾಸ್ತಿ ತಿರುಗುತ್ತೆ, ಕಮ್ಮಿ ಇದ್ರೆ ಕಮ್ಮಿ ತಿರುಗುತ್ತೆ. ಅಷ್ಟೇ ಇದೇ ಥರ ಇರುತ್ತೆ. ತಾನೇ ಸರ್ವಜ್ಞನಾಗೆ ಗೇಣು ಉದರಕ್ಕೆ ಹೋಗಿ ಕಾಣೆನೆಂದು ಬಳಲಿ ದೀನರ ಬೇಡುವನೇ. ಜ್ಞಾನಿಯಾದವರಿಗೆ ನಾನೋ ನಾನೆಂಬೋದೆಲ್ಲದೆ ನಾನಾ ಪ್ರಕಾರದಿಂದ ಆನಂದವಾಗುವರು. ಜ್ಞಾನಿಗಳಿಗೆ ಈ ನಾನೆಂಬುದೇ ಎಲ್ಲಿದೆ? ನಾನೆಂಬೋದೆಲ್ಲೆದು, ನಾನೆಂಬುದು ಎಲ್ಲಿ ಅದು ಎಲ್ಲದು ಅಂತ ಬಂದಿದೆ. ನಾನಾ ಪ್ರಕಾರದಿಂದ ಆನಂದವಾಗುವರು. ಮಾನ ಕಡಿಮೆವೆಂಬೋ ಜ್ಞಾನವಲ್ಲದೆ ಪುಣ್ಯ ಕ್ಷೀಣವಾಗುವುದು ನಿಧಾನ ತಿಳಿಯರಯ್ಯ. ಯಾರಿಗಾದರೆ ಅಯ್ಯೋ ನನಗೆ ಒಳ್ಳೆ ಗೌರವ ಕೊಡಲಿಲ್ಲ, ನನ್ನ ಕಡಿಮೆ ಮಾಡಿಬಿಟ್ರು ಅಂತ ಯಾರಿಗೆ ಬಂದರೆ ಅವರಿಗೆ ಪುಣ್ಯಕ್ಷೀಣ ಆಗ್ಬಿಡುತ್ತೆ, ಪುಣ್ಯಕ್ಷೀಣ ಆಗ್ಬಿಡುತ್ತೆ. ಯಾರ ಕುರಿತು ಅವರು ಹೇಳುತ್ತಾ ಇದ್ರು, ದೊಡ್ಡ ಪಂಡಿತರಂತೆ. ಅವರೆಲ್ಲಿಗೋ ಒಂದು ಕಡೆ ಹೋದಾಗ ಶಿಷ್ಯರು ನೋಡಿದರೆ ಎಲ್ಲರೂ ಕೈ ತೊಳೆಯೋ ಜಾಗ ಅಲ್ಲಿ ಎಲೆ ಹಾಕಿದ್ರೆ ಪಂಕ್ತಿಯಲ್ಲಿ ಕೊನೆಗೆ ಅಲ್ಲಿ ಕೂತಿದ್ದಾರೆ ಊಟ ಮಾಡ್ತಾ ಇದ್ದಾರೆ. ಅವ್ರನ್ನ ನೋಡಿ, ನೀವು ದೊಡ್ಡ ಪಂಡಿತರು ಇಲ್ಲಿ ಕೂತಿದ್ದೀರಾ ಅಂದ್ರೆ ಇಲ್ಲಿಗೂ ದೇವರ ಪ್ರಸಾದನೇ ಅಲ್ಲ ಬರೋದು, ಎಲ್ಲಿ ಕೂತ್ರೆ ಏನು? ಅಲ್ಲ, ಆ ಪಂಕ್ತಿಯಲ್ಲಿ ಮೊದಲು ನೀವೇ ಕೂಡಬೇಕಲ್ಲ. ಅಲ್ಲಿ ಕೂತರು ಒಂದೇ ಅಣ್ಣ, ಇಲ್ಲಿ ಕೂತರು ಒಂದೇ ಅಣ್ಣ, ಅಡ್ಡಿ ಇಲ್ಲ, ಅದೇ ಸಾಕು ನನಗೆ. ಅದೆಂಥ ಒಂದು ಒಳ್ಳೆ ಚಿಂತನೆ. ಅದಕ್ಕೆ ಮಾನ ಕಡಿಮೆವೆಂಬೋ ಜ್ಞಾನವಲ್ಲದೆ ಪುಣ್ಯ ಕ್ಷೀಣವಾಗುವುದು ನಿಧಾನ ತಿಳಿಯರಯ್ಯ. ಮತ್ತೇನಿರಬೇಕು ನನ್ನ ತಲೆಯಲ್ಲಿ? ನಾನ್ ನೀಚ, ಬಹಳ ಕಡಿಮೆ ನಾನು, ಸರ್ವರ ಅಂಧ್ರೆ ಋಣಾಗಿ ಇದ್ದೆನು. ಇದು ಹೇಳ್ತಾ ಇದ್ದಾರೆ ಜ್ಞಾನಿಗಳು. ಎಲ್ಲ ಭಕ್ತರು, ಚಿಕ್ಕ ಚಿಕ್ಕ ಭಕ್ತರಿದ್ರು ಅವರ ಪಾದವೇಣು ನಾನಾಗಿರ್ತೇನೆ. ಜ್ಞಾನಿಗಳು ಪಾದ ತ್ರಾಣ ಪ್ರಯೋಗ ಮಾಡೆ ಮಾಡದೆ ಅನುದಿನ ಮೇಣು ಸೌಭಾಗ್ಯವೆಂದೇ. ವಿಜಯದಾಸರನ್ನ ಕೇಳಿದ್ರು, ನೀವೇನಂತೀರಾ ಅಂದ್ರೆ, ನಾ ನೀಚ ಅಲ್ರಿ, ನೀವು ಬಹಳ ದೊಡ್ಡವರು ಅಂತ ಹೇಳ್ತಾರಲ್ಲ. ಇಲ್ಲಪ್ಪ, ನಂತರಲ್ಲಿ ಯಾವಾಗ್ಲೂ ಇಷ್ಟೇ ಇದೆ, ನಾ ನೀಚ ಸರ್ವರ ಅಂಧ್ರಿ ಋಣಾಗಿ ಇಪ್ಪೆನು. ಆ ಸಜ್ಜನರಾದವರು ಯಾರ್ಯಾರಿರ್ತಾರೋ ಅವರಲ್ಲಿ ದೋಷ ಇದ್ರೂ ಸರಿ ಅವರ ಪಾದ ರೇಣುವಾಗಿರ್ತೇನೆ ನಾನು. ಜ್ಞಾನಿಗಳು ದೊಡ್ಡವರಾದವರು ಪಾದ ತ್ರಾಣ ಪ್ರಯೋಗ ಮಾಡೆ. ಪಾದ ಗೊತ್ತು, ಅದರ ತ್ರಾಣ ರಕ್ಷಣ ಅಂದ್ರೆ ಚಪ್ಪಲಿ. ದೊಡ್ಡವರು ಪಾದ ತ್ರಾಣ ಪ್ರಯೋಗ ಮಾಡೆ ಚಪ್ಪಲಿಯಿಂದ ಹೊಡೆದರೂ ಕೂಡ ಮಾಡದೆ ಅನುದಿನ ಮೇಣು ಸೌಭಾಗ್ಯವೆಂಬೆ. ಬಹಳ ದೊಡ್ಡ ಭಾಗ್ಯವಯ್ಯ, ದೊಡ್ಡವರು ನನ್ನ ಹೊಡೆದರು ಅಂತ ಸಂತೋಷವಾಗಿರುತ್ತೇನೆ. ವಾಣಿ ಒಬ್ಬರ ಮನೆಯ ಅಧೀನವಾಗಿ ಪಡೆ ಪ್ರಾಣೇಶನ ಕರುಣವಾಗದ ತನಕ. ಇಲ್ಲಿ ಹೇಳ್ತಾ ಇದ್ದಾರೆ ವಾಣಿ ಒಬ್ಬರ ಮನೆಯ ಅಧೀನವಾಗಿ ಪಡೆ. ವಾಣಿ ಅಂದ್ರೆ ವಿದ್ಯಾ ಸರಸ್ವತಿ, ನಾನೇ ಸರ್ವಜ್ಞ ಅಂದ್ರೆ ನೀನ್ ಮನೆಯಲ್ಲೇ ಕೂತಿರ್ತಾಳೆ ಅನ್ಕೊಂಡಿದ್ಯಾ? ಎಷ್ಟು ಜನರಲ್ಲಿ ಯಾವ ಯಾವ ರೀತಿಯಲ್ಲಿ ಬಂದಿರ್ತಾಳೋ ನಿನಗೇನು ಗೊತ್ತು? ಪ್ರಾಣೇಶನ ಕರುಣವಾಗದ ತನಕ ಧ್ಯಾನಕ್ಕೆ ಸಿಲುಕುವ ವಿಜಯ ವಿಫಲರೆಯ ಗಾನವ ಮಾಡಿದವರಿಗೆ ಮಾಡಿದವಗೆ ನಿತ್ಯ ಪದವಿಯ ಕೊಡುವ. ಈ ರೀತಿ ತಿಳ್ಕೊಂಡು ನಾ ನೀಚ ಅನುಸಂಧಾನದಿಂದ ಎಲ್ಲ ಸಜ್ಜನರ ಪಾದ ಧೂಳಿ ನಾನು, ಅವರಲ್ಲಿ ದೋಷವನ್ನು ನಾನು ಎಣಿಸಲೇಬಾರದು ಅಂತ ಬಾಯಿ ಮುಚ್ಚಿಕೊಂಡು ಯಾರಿರ್ತಾರೋ ಅವರಿಗೆ ಭಗವಂತ ನಿತ್ಯ ಪದವಿಯ ಕೊಡುವ. ಕೊನೆಗೆ ಬೈತಾರೆ, ಲಾಭ ಹೋಗುವುದೆಂದು ಪಂಡಿತರೆನಿಸುವರು, ಲಾಭ ಹೋಗುವುದೆಂದು ಪಂಡಿತರೆನಿಸುವರು, ಲೋಭವೇ ಗಳಿಸುವರು ವಿಜಯ ವಿಠಲ ಬಲಿಯ. ಅಂದ್ರೆ ನಾನೇ ಮೊದಲಿರಬೇಕು, ಯಾಕೆ ನಾನು ಕೊನೆಯಲ್ಲಿ ಕೂತ್ರೆ ಕೊನೆ ನನ್ಗೆ ಬರೋದು ಕಡಿಮೆ ಆಗ್ಬಿಡುತ್ತೇನೋ ಅಂತ ಲೋಭದಿಂದ. ಲಾಭ ಹೋಗುವುದೆಂದು ಪಂಡಿತ ಎನಿಸುವರು ಅಂದ್ರೆ ಅಂಥವರಿಗೆ, ಎಲ್ಲರಿಗಲ್ಲ, ಅಂಥವ್ರು ಯಾರಿರ್ತಾರೋ ಅವರು ಲೋಭವೇ ಗಳಿಸುವರು, ದುಡ್ಡು ಆ ಲೋಭವೇ ಬರುತ್ತೆ, ವಿಜಯ ವಿಠಲ ಅವರಿಗೆ ಒಲಿಯಲ್ಲ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಇದನ್ನ ವಿಶೇಷವಾಗಿ ನಿತ್ಯವೂ ಪಾರಾಯಣ ಮಾಡ್ತಾ ಬಂದರೆ ಮಾನಸಿಕವಾಗಿ ಒಂದು ವೇಳೆ ನಮ್ಮ ಪ್ರಾರಬ್ಧ ಕರ್ಮಾನುಸಾರ ದೈತ್ಯರ ಪ್ರಭಾವದಿಂದ ಅಂಥ ಪ್ರವೃತ್ತಿ ನಮ್ಮಲ್ಲಿ ಬರೋದಿದ್ರೆ ಹೋಗಿಬಿಡುತ್ತೆ. ಅದು ಈ ಸುಳಾದಿಗಳನ್ನು ನಿತ್ಯ ಪಾರಾಯಣ ನಿತ್ಯಾನ್ಹಿಕ ಇಟ್ಕೋಬೇಕು. ನಿತ್ಯವೂ ಕೂಡ ಈ ಸುಳಾದಿಗಳು ಎಷ್ಟಾಗುತ್ತೋ ಅಷ್ಟು ವಿಜಯರಾಯರ ಸ್ಮರಣೆ ಮಾಡಿಕೊಂಡು ಒಂದೊಂದು ಎರಡೆರಡು ಮೂರು ಮೂರು ಸುಳಾದಿಗಳ ಪಾರಾಯಣ ಅರ್ಥಸಹಿತ ಚಿಂತನೆ ಮಾಡುತ್ತಾ ಮನಸ್ಸಲ್ಲಿ ಆನಂದ ಪಡ್ತಾ ಮಾಡಿದರೆ ಭಗವಂತ ಬೇಗ ಅನುಗ್ರಹ ಮಾಡುತ್ತಾನೆ. ಎಂಬಲ್ಲಿಗೆ ಶ್ರೀಕೃಷ್ಣ.